15ನೇ ಸರ್ಗದಲ್ಲಿ ತುಂಬಾ ದೊಡ್ಡ ವಾದ ಕಥೆ ಬರುತ್ತೆ. ಆಚಾರ್ಯರಿಗೂ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೂ ನಡೆದ ಮತ್ತು ಸಿದ್ಧಾಂತಕ್ಕೆ ಸಂಬಂಧಪಟ್ಟ ವಾದ ಕಥೆ ಇದೆ. ಅದು ತುಂಬಾ ಕಠಿಣವಾದ ಭಾಗ ಅಂತ ಹೇಳಿ ಅದರಲ್ಲಿ ಕೆಲವು ಅಂಶಗಳೇನಿದೆ ಸುಲಭವಾರದ್ದು ಅದನ್ನ ಮಾತ್ರ ಹೆಕ್ಕಿ ಇಲ್ಲಿ ಹೇಳಲಾಗಿದೆ. ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಮಾಡುತ್ತಿದ್ದಾಗ ಮಧ್ವಾಚಾರ್ಯರ ಜೊತೆ 15 ದಿನಗಳ ಕಾಲ ವಾದ ಮಾಡಿದ ವಿದ್ವಾಂಸರು ಯಾರು ಅಂತ ಪ್ರಶ್ನೆ ಇದೆ. ನಿಮಗೆ ಉತ್ತರ ಗೊತ್ತಿದೆ. ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಸಹಾಮುನ ನಿರಂತರಂತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ ಅಂತ 15 ದಿನಗಳ ಕಾಲ ವಾದವನ್ನು ಮಾಡಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಸೋಲಿಸುವುದೇ ದೃಷ್ಟಿ ಇದ್ರೆ ಒಂದೇ ದಿನ ಸಾಕಾಗಿತ್ತು. ಇದು ಮಧ್ವಾಚಾರ್ಯರು ಜಯವನ್ನು ಸಂಪಾದನೆ ಮಾಡುವ ದೃಷ್ಟಿ ಇರಲಿಲ್ಲ. ಯಾರು ಪ್ರಾಮಾಣಿಕರು ಅವರು ಸಿದ್ಧಾಂತಕ್ಕೆ ಬರಲಿ ಅಂತ ಕನ್ವಿನ್ಸ್ ವಾಯ್ಸ್ ಇತ್ತು. ಆದ್ರಿಂದ ನೋಡಿ, ಸಂಹಾರ ಮಾಡೋದಾದ್ರೆ ಒಂದು ದಿನ ಸಾಕು, ಆದ್ರೆ ಅವ್ರನ್ನ ಒಳ್ಳೇದು ಮಾಡಬೇಕಾದ್ರೆ ತುಂಬಾ ದಿನ ಬೇಕು. ನಮ್ಮ ಮೈಸೂರಿನಲ್ಲಿ ಒಂದು ಕಥೆ ಇದೆ. ಈ ದುರ್ಗಾ ಇದಾಳಲ್ಲ ಚಾಮುಂಡಿ, ನವರಾತ್ರಿ ದುರ್ಗಾದೇವಿ, ಅವಳು ಮಹಿಷಾಸುರನ ಜೊತೆ 9 ದಿನ ಯುದ್ಧ ಮಾಡಿದ್ಲು, 15 ದಿನ ಜಯವನ್ನು ಸಂಪಾದನೆ ಮಾಡಿದ್ಲು ಅಂತ. ದುರ್ಗೆಗೆ ಮಹಿಷಾಸುರನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ 9 ದಿನ ಬೇಕಾಯ್ತು, 10ನೇ ದಿನ ಜಯ ಬಂತು ಅಂತ ಅದಕ್ಕೆ ವಿಜಯದಶಮಿ ಅಂತ ಎಲ್ಲ ಕಥೆ ಹೇಳ್ತಾರೆ. ಹೌದು, ಅದೊಂದು ಸ್ಥಳ ಪುರಾಣದ ಕಥೆಯನ್ನು ನಾವೇ ನಿರಾಕರಿಸಲ್ಲ. ಆದ್ರೆ ಶುಂಭ ನಿಶುಂಭರನ ಸಂಹಾರ ಮಾಡಿದ ದುರ್ಗೆಗೆ ಮಹಿಷಾಸುರ ಅವರಷ್ಟೇನು ಪ್ರಬಲ ಏನಲ್ಲ. 9 ದಿನ ಯಾಕೆ ಬೇಕಾಯ್ತು ಅಂದ್ರೆ ಮಹಿಷಾಸುರನನ್ನ ಪರಿವರ್ತನೆ ಮಾಡಿದ್ಲು ಅವಳು. ಅವನು ಕೊನೆಗೆ ಶರಣಾಗತನಾಗಿ ನಿನ್ನ ದಾಸನಾಗ್ತೀನಿ ಅಂತ ಅಂಗೀಕಾರ ಮಾಡ್ತಾನೆ. ಆದ್ರಿಂದ 9 ದಿನ ಬೇಕಾಯ್ತು. ಹಾಗೆ ಈ ಸಜ್ಜನರನ್ನ ಒಳ್ಳೆಯವರನ್ನಾಗಿ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಹಾಗಾಗಿ 15 ದಿನ ತಗೊಂಡ್ರು. ಆಚಾರ್ಯರು ಜೈವನ ಸಂಪಾದನೆ ಮಾಡ್ಲಿಕ್ಕೆ 15 ದಿನ ತಗೊಂಡ್ರು ಅಂತ ಅಪಾರ್ಥ ಮಾಡಿಕೊಳ್ಬಾರದು ಅನ್ನೋ ದೃಷ್ಟಿಯಿಂದ ಹೇಳಿದೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಯಾವ ಗ್ರಂಥವನ್ನು ಅಮೃತ ಸಮಾನ ಎಂದಿದ್ದಾರೆ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮೋಕ್ಷ ಗ್ರಂಥ ಅಂತ ಹೇಳಿದ್ದಾರೆ. ನಾನು ಹಿಂದೆ ಹೇಳಿದ್ದೆ, ವೇದವ್ಯಾಸ ದೇವರು ತಿರುಗಿ ಮಧ್ವಾಚಾರ್ಯರು ಭೂಮಂಡಲಕ್ಕೆ ಬರುವ ಸಂದರ್ಭದಲ್ಲಿ ನೀವು ಮಹಾಭಾರತವನ್ನ ರಚನೆ ಮಾಡಿ ಅಂತ, ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿ ಅಂತ ವೇದವ್ಯಾಸ ದೇವರ ಆದೇಶ ಇದೆ. ಎಲ್ಲಾ ಗ್ರಂಥಗಳಿಗೂ ಆದೇಶ ಇದ್ರೂ ಕೂಡ ವಿಶೇಷವಾಗಿ ಅದನ್ನ ವೇದವ್ಯಾಸ ದೇವರು ಹೇಳಿದ್ದಾರೆ. ಹಾಗಾಗಿ ಮೋಕ್ಷ ಗ್ರಂಥ ಮಹಾಭಾರತ ಅನ್ನೋದೇ ಮೋಕ್ಷ ಗ್ರಂಥ. ಪಂಚಮೋ ವೇದಾನಾಂ ವೇದಃ ಅಂತ ಅದಕ್ಕೆ ಇರುವ ಪ್ರಶಸ್ತಿ. ಹಾಗಾಗಿ ಅಮೃತಕ್ಕೆ ಸಮಾನವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಇದೆ. ಅಲ್ಲಿ ಎಲ್ಲ ಕಡೆ ನಾರಾಯಣ ಪಂಡಿತಾಚಾರ್ಯರು ಆಗ್ಬೇಕು. ಇಲ್ಲಿಂದ ನಾರಾಯಣ ಪಂಡಿತಾಚಾರ್ಯರು ಹೀಗೆ ಹೇಳಿದ್ದಾರೆ ಅಂತ ಆಗ್ಬೇಕು. ಅದು ತ್ರಿಪುರಣಿತಾಚಾರ್ಯರು ಅಂತ ಎಲ್ಲ ಕಡೆ ಒಂದು ಟೈಪ್ ಆಗಿತ್ತು, ಹಾಗೆ ಮುಂದುವರೆದಿದೆ ಅಷ್ಟೆ. ನಾರಾಯಣ ಪಂಡಿತಾಚಾರ್ಯರು ಮಹಾಭಾರತ ತಾತ್ಪರ್ಯವನ್ನ ಮೋಕ್ಷ ಗ್ರಂಥ ಅಂತ ಹೇಳಿದ್ದಾರೆ. ಸೂರ್ಯ ಮತ್ತೆ ಚಂದ್ರನಿಗೆ ಹೋಲಿಕೆ ಮಾಡಿದ ಮಧ್ಯ ವಿಜಯದಲ್ಲಿ ಪಂಡಿತಾಚಾರ್ಯರು ಸೂರ್ಯ ಮತ್ತು ಚಂದ್ರನಿಗೆ ಸಮಾನವಾದ ಗ್ರಂಥ ಅಂತ ಯಾವ್ದು ಹೇಳಿದ್ದಾರೆ ಅಂದ್ರೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ. ಗೀತಾ ಭಾಷ್ಯ ಸ್ವಲ್ಪ ಕಠಿಣವಾಗಿದೆ, ಅದಕ್ಕೋಸ್ಕರ ಅದನ್ನ ಸೂರ್ಯನಿಗೆ ಸಮಾನ ಅಂತ ಅಂದ್ರೆ ಎರಡೂ ತತ್ವ ಪ್ರಕಾಶವನ್ನ ನೀಡುತ್ತೆ, ಬೆಳಕನ್ನು ನೀಡುವುದರಲ್ಲಿ ಎಲ್ಲೋ ಎರಡೂ ಸಮರ್ಥವಾಗಿವೆ. ಗೀತಾ ತಾತ್ಪರ್ಯ ಅನ್ನೋದು ಪ್ರಮಾಣ ವಚನಗಳ ಸಂಗ್ರಹವಾದ್ರೆ ಗೀತಾ ಭಾಷ್ಯ ಅನ್ನೋದು ಆಚಾರ್ಯರ ವಿವರಣೆ, ಎರಡು ಭಗವದ್ಗೀತೆಗೆ ಸಂಬಂಧಪಟ್ಟ ವ್ಯಾಖ್ಯಾನ. ಗೀತಾ ತಾತ್ಪರ್ಯವನ್ನ ಚಂದ್ರನಿಗೆ ಸಮಾನ ಅಂತ ಹೇಳ್ಬೇಕು, ಗೀತಾ ಭಾಷ್ಯವನ್ನ ಸೂರ್ಯನಿಗೆ ಸಮಾನ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಸಮಗ್ರ ಸಮುದಾಯವನ್ನೇ ತಂದು ಭಾಷ್ಯ ಗ್ರಂಥದಲ್ಲಿ ಅಂದ್ರೆ ಬ್ರಹ್ಮಸೂತ್ರಗಳ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಜೋಡಿಸಿರೋದ್ರಿಂದ ಬ್ರಹ್ಮಸೂತ್ರ ಭಾಷ್ಯವನ್ನ ರತ್ನಗಳ ಸಮುದ್ರ ಅಂತ ವರ್ಣನೆ ಮಾಡಿದ್ದಾರೆ. ಒಳ್ಳೆಯ ಸ್ನೇಹಿತ ಸ್ನೇಹಿತ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಹಾಗೆ ಭಾಗವತವನ್ನು ಓದುವವರಿಗೆ ಸರಿಯಾದ ಅವರ ದಾರಿ ತಪ್ಪದೇ ಇರುವ ಹಾಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಾ ಜಾಸ್ತಿ ಇದೆ ಭಾಗವತದಲ್ಲಿ. ಅಪಾರ್ಥಗಳಾಗುವ ಅಪಾಯಗಳಿದೆ, ಅದನ್ನು ತಪ್ಪಿಸುವ ಸಾಮರ್ಥ್ಯ ಇರುವುದು ಭಾಗವತ ತಾತ್ಪರ್ಯ ನಿರ್ಣಯ ಗ್ರಂಥಕ್ಕೆ. ಆಚಾರ್ಯರು ಇಂತಹ ಗ್ರಂಥಗಳೆಲ್ಲ ಬರಲಿಲ್ಲ ಅಂದ್ರೆ ಅಪಾರ್ಥದ ರೂಪದಲ್ಲಿ ಬೀಳ್ತಾ ಇದ್ದೇವೆ ನಾವು. ಅದು ಸ್ನೇಹಿತನಂತೆ ಇದೆ ಭಾಗವತ ತಾತ್ಪರ್ಯ ನಿರ್ಣಯ. ಕಲ್ಪವೃಕ್ಷಕ್ಕೆ ಸಮಾನವಾದ ಗ್ರಂಥ ಯಾವುದು ಅಂದ್ರೆ ತಂತ್ರಸಾರ. ಕಸ್ತಂತ್ರಸಾರಂ ಸಂಪ್ರಾಪ್ಯ ನಸ್ಯ ಪರ್ಯಾಪ್ತ ವಾಂಚಿತ ಅಮರೇ ರಾಶಿತ ಛಾಯಂ ಕಲ್ಪದ್ರಮ್ಯಂ ಯುಗೋತ್ತಮಂ ಅಂತ ತಂತ್ರಸಾರ ಗ್ರಂಥವನ್ನ ಕಲ್ಪವೃಕ್ಷಕ್ಕೆ ಸಮಾನವಾದ ಗ್ರಂಥ ಅಂತ ಹೇಳಿದ್ದಾರೆ. ಆ ಭಗವಂತನ ಎರಡು ನರಸಿಂಹನ ಎರಡು ಕಣ್ಣುಗಳಂತೆ ಅಂತ ವರ್ಣನೆ ಮಾಡಿದ್ದಾರೆ. ಪ್ರಮಾಣ ಲಕ್ಷಣ ಮತ್ತು ಕಥಾ ಲಕ್ಷಣ ಅಂತ ವಾದ ಗ್ರಂಥಗಳು. ಅರ್ಜುನನಂತೆ ಸಖ್ಯ, ಅರ್ಜುನನಂತೆ ಇರುವಂತಹ ನರನಂತೆ ನರನಾರಾಯಣರಿಗೆ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ ಅಂತ ತತ್ವ ವಿನಿರ್ಣಯ ಅನ್ನುವ ಅಣುಸುಧ ಅಂತಾನೆ ಕರೀತಾರೆ. ಸಮಗ್ರ ಮತಗಳ ವಿಚಾರ, ಅದರ ನಿರಾಸ, ಅದರ ಜೊತೆಗೆ ಸತ್ಸಿದ್ಧಾಂತ ಶ್ರುತಿಗಳ ವ್ಯಾಖ್ಯಾನ ಇದೆ ಇದರಲ್ಲಿ. ಅಂತಹ ತತ್ವ ನಿರ್ಣಯ ಗ್ರಂಥ ಅರ್ಜುನನಂತೆ ಇದೆ ಅಂತ ಅದನ್ನ ಕೊಂಡಾಡಿದ್ರೆ ಸಮಗ್ರ ಪ್ರಕರಣ ಗ್ರಂಥಗಳನ್ನ ವಾದಾದಯ ಪ್ರಕರಣ ಸ್ಫುಲಿಂಗ ಸ್ತನವೋಪ್ಯರಂ ನರಸಿಂಹ ಎಲ್ಲ ದೇವರಿಗೆ ಸಂಬಂಧಪಟ್ಟಂತೆ ಸಮನ್ವಯ ಮಾಡಿಕೊಂಡು ಹೋಗಿದ್ದಾರೆ. ಅಂದ್ರೆ ಪ್ರಕರಣ ಗ್ರಂಥಗಳೆಲ್ಲ ಭಗವಂತನ ನರಸಿಂಹನ ಬೆಂಕಿಯ ಅಂದ್ರೆ ಕಣ್ಣಿನ ದೃಷ್ಟಿಯ ಕಿಡಿಗಳ ಇದ್ದಂತೆ ಅಂತ. ಯಾಕೆಂದ್ರೆ ಅನೇಕ ಬೆಂಕಿಯ ಕಿಡಿಗಳು ಆ ಕಾಡನ್ನ ಸುಡಲಿಕ್ಕೆ ಸಮರ್ಥವಾಗಿವೆ, ಹಾಗೆ ಬೆಂಕಿಯ ಕಿಡಿಗಳಂತೆ ಆಚಾರ್ಯರ ಪ್ರಕರಣ ಗ್ರಂಥಗಳಿದೆ ಅಂತ ವರ್ಣನೆ ಮಾಡಿದ್ದಾರೆ. ಮಧ್ವಾಚಾರ್ಯರ ಆದೇಶದಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವ ಗ್ರಂಥವನ್ನ ರಚನೆ ಮಾಡಿದ್ರು ತತ್ವಪ್ರದೀಪ ಅಂತ ಮೊದಲನೇ ಸರ್ಗದಲ್ಲೇ ಅದರ ಬಗ್ಗೆ ಪ್ರಶಂಸೆ ಇದೆ. ಬ್ರಹ್ಮಸೂತ್ರಗಳಿಗೆ ಟೀಕೆಯನ್ನ ಬರೆದ ಗೃಹಸ್ಥ ಟೀಕಾ ಗ್ರಂಥ ತತ್ವಪ್ರದೀಪ. ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ ಆಚಾರ್ಯರ ಬಳಿ, ಒಂದು ಗ್ರಂಥವನ್ನ ರಚನೆ ಮಾಡಿಕೊಡಿ ಯುಕ್ತಿಬದ್ಧವಾಗಿ ಅಂತ. ಅದು ಯಾವುದು ಅಂದ್ರೆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟ ಅನುವ್ಯಾಖ್ಯಾನ, ಯುಕ್ತಿಗಳ ಸಂಹಿತೆ ಇದೆ ಅದರಲ್ಲಿ. ಪರವಾದಿಗಳ ಮತಗಳನ್ನ ನಿರಾಕರಿಸುವ ಅನೇಕ ಯುಕ್ತಿಗಳನ್ನ ಅನುವ್ಯಾಖ್ಯಾನದಲ್ಲಿ ಪೋಣಿಸಿದ್ದಾರೆ. ಇದರ ಮೇಲೆ ಶ್ರೀಮನ್ ನ್ಯಾಯಸುಧ ಅಂತ ಟೀಕಾಕೃತ್ಪಾದರು ಟೀಕೆ ಬರೆದಿದ್ದು ಅನುವ್ಯಾಖ್ಯಾನಕ್ಕೆ. ಮಧ್ವಾಚಾರ್ಯರು ಏಕಕಾಲದಲ್ಲಿ ನಾಲ್ಕು ಜನ ಶಿಷ್ಯರಿಂದ ಬರೆಸಿದ ಚತುರಶ್ಚತುರ ಶಿಷ್ಯಾನ್ ಲೀಲೆಯ ಲೇಖಯತ್ಕಲು ಅಂತ ಬ್ರಹ್ಮಸೂತ್ರ ಭಾಷ್ಯವನ್ನ ಲೇಖನ ಮಾಡಿದವರು ಸತ್ಯತೀರ್ಥರು. ಅನುವ್ಯಾಖ್ಯಾನವನ್ನ ನಾಲ್ಕು ಜನ ಶಿಷ್ಯರನ್ನು ಕೂಡಿಸಿಕೊಂಡು 2,300ಕ್ಕಿಂತ ಅಧಿಕವಾದ ಶ್ಲೋಕಗಳಿದೆ ಅನುವ್ಯಾಖ್ಯಾನದಲ್ಲಿ. ಅದನ್ನ ಶಿಷ್ಯರನ್ನು ಬರೆಸಿ ಬಹಳ ವೇಗವಾಗಿ ಯಾವುದೇ ಪ್ರಿಂಟಿಂಗ್ ಮಿಷನ್ಗಿಂತ ಫಾಸ್ಟ್ ಆಗಿ ಕೆಲಸ ಮುಗಿಸಿದ್ರು. ನಾಲ್ಕು ಜನ ಶಿಷ್ಯರನ್ನು ಕೂಡಿಸಿ ಬರೆಸಿ ಒಬ್ಬರಾದ್ಮೇಲೆ ಒಬ್ಬರು ಶ್ಲೋಕ ಹೇಳ್ತಾ ಇದ್ರು, ಅವ್ರು ಬರೀತಾ ಇದ್ರು. ಒಬ್ಬ ಆ ರೀತಿಯಾಗಿ ಅನುವ್ಯಾಖ್ಯಾನ ಗ್ರಂಥವನ್ನು ಬರೆಸಿದ್ರು. ಅನುವ್ಯಾಖ್ಯಾನ ಯುಕ್ತಿಗಳನ್ನ ತಿಳಿಸಲಿಕ್ಕೆ ಬ್ರಹ್ಮಸೂತ್ರಗಳಿಗೆ ಇನ್ನೊಂದು ವ್ಯಾಖ್ಯಾನವನ್ನ ಬರೆದರು. ಅದಕ್ಕೆ ನ್ಯಾಯ ವಿವರಣ ಅಂತ ಹೆಸರು ಕೊಟ್ಟು ಬ್ರಹ್ಮಸೂತ್ರಗಳ ಮೇಲೆ ನ್ಯಾಯ ವಿವರಣ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ ಅಂತ ನಾಲ್ಕು ಆಚಾರ್ಯರ ವ್ಯಾಖ್ಯಾನಗಳಿದೆ. ಮಧ್ವಾಚಾರ್ಯರ ಶಿಷ್ಯರಲ್ಲಿ ನಾವು ಅಗ್ರಗಣ್ಯರಾಗಬೇಕೆಂದು ಬಯಸಿ ಅದಕ್ಕೆ ಬೇಕಾದ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡಿದವರು ಯಾರು ಅಂದ್ರೆ ವಿಷ್ಣು ತೀರ್ಥರು. ಬಹಳ ದೊಡ್ಡ ತಪಸ್ಸನ್ನು ಮಾಡಿದ್ದಾರೆ. ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ಪಂಚಮೇ ದಿನೆ ಬಿಲ್ಲೋಪರ್ಣೆ ಕ್ಷಿತೋಪನ್ನೆ ಸ್ತುಪ್ತಿಮಾನ್ ಸಲಿಲೈರಪಿ ಅಂತ ಬಿಲ್ಲೋಪತ್ರೆಯ ಎಲೆಗಳನ್ನ ನೆಲದ ಮೇಲೆ ಬಿದ್ದದನ್ನ ತಿಂದಿದ್ದಾರೆ. 5 ದಿನಕ್ಕೊಮ್ಮೆ ಪಂಚಗವ್ಯ, ಕೊನೆಗೆ ಅದೆಲ್ಲವನ್ನೂ ತ್ಯಾಗ ಮಾಡಿ ಕೇವಲ ಗಾಳಿಯಲ್ಲಿ ಜೀವನವನ್ನ ಸಾಗಿಸಿ ಇವತ್ತು ಕುಮಾರಧಾರ ಬೆಟ್ಟದಲ್ಲಿ, ಕುಮಾರ ಪರ್ವತದಲ್ಲಿ, ಹರಿಶ್ಚಂದ್ರ ಪರ್ವತ ಅಂತ ಅಲ್ಲಿ ಇವತ್ತು ತಪಸ್ಸು ಮಾಡ್ತಾ ಇದ್ದಾರೆ. ಮುಂದೆ ಈ ಸತ್ಸಿದ್ಧಾಂತವನ್ನ ಕಟ್ತಿಲ್ಲ ಅಂತ ಮಧುಮಾರ ಮಠದ ಆಳ್ವಿಕೆಯಲ್ಲಿದೆ. ಬಿಸಿ ರೋಡ್ ಹತ್ರ ಬಂಟ್ವಾಳದ ಹತ್ತಿರ ಒಂದು ಮಧುಮಾರ ಮಠದ ಸುಪರ್ದಿಯಲ್ಲಿರುವ ಕಟ್ತಿಲ್ಲ ಅನ್ನುವ ಗ್ರಾಮ. ಅಲ್ಲಿ ಆಚಾರ್ಯರು ಎಲ್ಲಾ ಸರ್ವಮೂಲ ಗ್ರಂಥಗಳನ್ನ ಹುದುಗಿಸಿ ಇಟ್ಟಿದ್ದಾರೆ. ತಾ ಹೆಸರು ಮುಂದೆ ಕಲಿಯುಗದಲ್ಲಿ ಅಧರ್ಮ ತಾಂಡವ ಆಗಿ ಸರ್ವಮೂಲಗಳೆಲ್ಲ ಲೋಪ ಆದಾಗ ಹರಿಶ್ಚಂದ್ರ ಬೆಟ್ಟದಿಂದ ಇಳಿದು ಬಂದು ಆಚಾರ್ಯರ ಗ್ರಂಥಗಳನ್ನ ಪುನಃ ಸಮಾಜದಾದ್ಯಂತ ಪ್ರಚಾರ ಮಾಡುತ್ತಾರೆ ಎನ್ನುವ ಇತಿಹಾಸವನ್ನ ವಾದಿರಾಜರು ಕೂಡ ತಮ್ಮ ಗ್ರಂಥದಲ್ಲಿ ಅಲ್ಲಲ್ಲಿ ದಾಖಲಿಸಿದ್ದಾರೆ. ಸೋದರ್ಯಂ ವಿಷ್ಣುತೀರ್ಥಂಚ ತಪಸಾ ಭೂತಕಲ್ಮಷಂ ಪ್ರೇಷಯಿಷ್ಯತಿ ಸತ್ತತ್ವ ಕಥನಾಯ ಕಲೌಕಿಲ ಅಂತ ತಮ್ಮ ಸಹೋದರನಾದ ವಿಷ್ಣುತೀರ್ಥರನ್ನ ಸತ್ಸಿದ್ಧಾಂತ ಪ್ರಚಾರಕ್ಕಾಗಿ ಕಲಿಯುಗದಲ್ಲಿ ಕಳಿಸಿಕೊಡ್ತಾರೆ ಎನ್ನುವ ಅಭಿಪ್ರಾಯವನ್ನ ವಾದಿರಾಜರು ಕೂಡ ಹೇಳಿದ್ದಾರೆ. ಅಂತ ದೊಡ್ಡ ಸಾಧಕರು ವಿಷ್ಣುತೀರ್ಥರು. ಪೂರ್ವಾಶ್ರಮದ ತಂದೆ ತಾಯಂದಿರು ಮರಣದ ನಂತರ ಮಧ್ವಾಚಾರ್ಯರು ಕಾಜಕಕ್ಕೆ ಯಾಕೆ ಬಂದರು ಅಂದ್ರೆ ಮೋಹದಿಂದ ತಮ್ಮ ಮನೆಗೆ ಬರಲಿಲ್ಲ. ತಮ್ಮ ಸಹೋದರನಾದ ಪೂರ್ವಾಶ್ರಮದ ಸಹೋದರನಾದ ವಿಷ್ಣುತೀರ್ಥರು ತುಂಬಾ ವಿರಕ್ತರಾಗಿದ್ದಾರೆ ಅಂತ ಅವರಿಗೆ ಸನ್ಯಾಸಾಶ್ರಮ ನೀಡಲಿಕ್ಕೋಸ್ಕರ ಪಾಜಕಕ್ಕೆ ಬರ್ತಾರೆ. ವಿಷ್ಣುತೀರ್ಥರು ಪಂಚಗವ್ಯವನ್ನು ಸ್ವೀಕರಿಸುತ್ತಾ ನಂತರ ಅದನ್ನು ತಿಳಿಸಿ ಅದ್ಭುತವಾದ ತಪಸ್ಸನ್ನು ಮಾಡಿದ ಸ್ಥಳ ಅವಾಗ ಹೇಳಿದೆ ನಾನು ಹರಿಶ್ಚಂದ್ರ ಪರ್ವತ. ಮಧ್ವಾಚಾರ್ಯರ ಶಿಷ್ಯರಲ್ಲಿ ಯಾರ ಮಹಿಮೆಯನ್ನು ಪೂರ್ಣವಾಗಿ ಹೇಳಲು ಗ್ರಂಥಕಾರರು ಸೋತಿದ್ದಾರೆ ಅಂದ್ರೆ ವಿಷ್ಣುತೀರ್ಥರ ಮಹಿಮೆಗಳನ್ನ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಅಷ್ಟು ಅವರ ಮಹಿಮೆಗಳಿದೆ ಅಂತ ಪಂಡಿತಾಚಾರ್ಯರು ಅವರನ್ನ ಕೊಂಡಾಡಿದ್ದಾರೆ. ವಿಷ್ಣುತೀರ್ಥರು ಯಾರ ಪ್ರಾರ್ಥನೆಯ ಮೇಲೆ ಉಡುಪಿಗೆ ಬಂದರು ಅಂದ್ರೆ ವಿಷ್ಣುತೀರ್ಥರ ಪರಂಪರೆ ಅನಿರುದ್ಧ ತೀರ್ಥರು ಅಂತ ಅನಿರುದ್ಧ ಪದಾಧಾರ ಅಂತ ಮಧ್ವ ವಿಜಯದಲ್ಲಿ ಆಚಾರ್ಯರ ಶಿಷ್ಯರು ಪರಂಪರೆಯಲ್ಲಿ ನಮ್ಮ ಸುಬ್ರಹ್ಮಣ್ಯ ಮಠದಲ್ಲಿ ಅನಿರುದ್ಧ ತೀರ್ಥರು ಅಂತ ಇದ್ದಾರೆ. ಅವರ ವೃಂದಾವನವು ಕೂಡ ಅಗ್ರಹಾರ ಪಂಚಮಿ ತೀರ್ಥ ಅಂತ ಸುಬ್ರಹ್ಮಣ್ಯದಲ್ಲಿ ಬಹಳ ರಮಣೀಯವಾದ ಒಂದು ಅವರ ವೃಂದಾವನವು ಕೂಡ ಇದೆ. ವಿಷ್ಣು ತೀರ್ಥರ ಶಿಷ್ಯರು ಅನಿರುದ್ಧ ತೀರ್ಥರು ಅವರು ಪ್ರಾರ್ಥನೆ ಮಾಡಿದಾಗ ವಿಷ್ಣು ತೀರ್ಥರು ಬಂದರು ಅಂತ ಅನಿರುದ್ಧ ತೀರ್ಥರು ಪ್ರಾರ್ಥನೆ ಮಾಡಿದ್ರು. ಮಹಾತ್ಮರಲ್ಲಿ ಮಹಾತ್ಮರು ಎಂಬ ಹೆಗ್ಗಳಿಕೆಯನ್ನು ಸಂಪಾದಿಸಿದ ಮಧ್ವಾಚಾರ್ಯರ ಶಿಷ್ಯರ ಶಿಷ್ಯರು ಅದೇ ಪಾದರಾಯಣ ತೀರ್ಥರು, ಅದು ಆ ಪರಂಪರೆಯಲ್ಲೇ ಬರುವಂತಹವರು ವಿಷ್ಣು ತೀರ್ಥರ ಶಿಷ್ಯರಾಗಿ ಬರ್ತಾರೆ, ಪ್ರಶಿಷ್ಯರಾಗ್ತಾರೆ ಆಚಾರ್ಯರಿಗೆ. ಮನುಷ್ಯರಿಗೆ ಹೋಗಲು ಅಸಾಧ್ಯವಾದ ಯಾವ ಪರ್ವತಕ್ಕೆ ವಿಷ್ಣು ತೀರ್ಥರು ಹೋದರು ಅಂದ್ರೆ ಕುಮಾರ ಪರ್ವತಕ್ಕೆ. ಗೋದಾವರಿ ತೀರದಿಂದ ಬಂದ ಮಧ್ವಾಚಾರ್ಯರ ಪ್ರಮುಖ ಶಿಷ್ಯರು ಯಾರು? ಶೋಭನ ಭಟ್ಟರೇ ಪದ್ಮನಾಭ ತೀರ್ಥರಾದ್ರು ಅಂತ ಹಿಂದೆ ಬಂದಿದೆ, ಆದ್ರಿಂದ ಸುಲಭ. ಪದ್ಮನಾಭ ತೀರ್ಥರಿಗೆ ಲೋಕ ನೀಡಿದ ಪ್ರಶಸ್ತಿ ಯಾವುದು? ವೇದ ಪ್ರವಚನಾಚಾರ್ಯ ಶಿಷ್ಯೋಸೌ ಅಂತ, ವೇದ ಪ್ರವಚನಾಚಾರ್ಯ ಶಿಷ್ಯ ಅಂತ. ವೇದ ಪ್ರವಚನಾಚಾರ್ಯ ಯಾರು ಅಂದ್ರೆ ಮಧ್ವಾಚಾರ್ಯರು. ವೇದ ಪ್ರವಚನ ಆಚಾರ್ಯ ಶಿಷ್ಯೋಸೌ ಇತಿ ಸಂಪ್ರತ ಅಂತ ವೇದ ಪ್ರವಚನಾಚಾರ್ಯರಾದ ಮಧ್ವ ಗುರುಗಳಿಗೆ ಶಿಷ್ಯರಾದವರು ಪದ್ಮನಾಭ ತೀರ್ಥರು. ಮಧ್ವಾಚಾರ್ಯರ ಗೃಹಸ್ಥ ಶಿಷ್ಯರಲ್ಲಿ ತ್ರೇತಾಗ್ನಿಗಳಂತೆ ಇರುವವರು ಯಾರು ಅಂದ್ರೆ ಲಿಕುಚ ಕುಲ ತಿಲಕರು. ಅಂದ್ರೆ ಲಿಕುಚ ಕುಲದಲ್ಲಿ ಬರುವಂತಹ ತ್ರೇತಾಗ್ನಿಗಳಂತೆ ಇದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ವಾಮನ ಪಂಡಿತರು ಆಚಾರ್ಯರ ಭಾಷೆಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಲಿಕುಚ ಕುಲದಲ್ಲಿದ್ದವರ ವಿಶೇಷವಾದ ಒಂದು ದೀಕ್ಷೆ ಯಾವುದು ಅಂದ್ರೆ ಮಧ್ವಾಚಾರ್ಯರ ಆದೇಶವನ್ನ ಯಾವುದೇ ಕಾರಣಕ್ಕೆ ಮೀರಬಾರದು ಅಂತ. ಅವರಿಗೆ ಮಾತ್ರ ದೀಕ್ಷೆ ಅಲ್ಲ, ಇದೆಲ್ಲ ಸಮಗ್ರ ಮೋಕ್ಷ ಯೋಗ್ಯ ಜೀವರೆಲ್ಲ ಮಾಡಬೇಕಾದ ಪ್ರತಿಜ್ಞೆ. ಆಚಾರ್ಯರ ಸಿದ್ಧಾಂತ ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಅಂತ ಹರಿದಾಸರೇ ನಮಗೆಲ್ಲ ದೀಕ್ಷೆ ತೊಡಸಿದ್ದಾರೆ. ಕಣ್ಣು ತೀರ್ಥದಲ್ಲಿ ಆಚಾರ್ಯರು ಚಾತುರ್ಮಾಸದ ಕೈಗೊಂಡ ಜಾಗ ಯಾವುದು ಅಂದ್ರೆ ಸನ್ಮಠ. ಸನ್ಮಠ ಅಂದ್ರೆ ತಾಂತ್ಯ ಅಂತ ಇವತ್ತಿನ ಆಡು ಭಾಷೆ. ಇನ್ನು 16ನೇ ಸರ್ಗದಲ್ಲಿ ಆಚಾರ್ಯರು ಒಮ್ಮೆ ಪ್ರಯಾಣ ಮಾಡಿಕೊಂಡು ಹೋಗ್ಬೇಕಾದ್ರೆ ಒಬ್ಬ ಶೂದ್ರ ಮಧ್ವಾಚಾರ್ಯರನ್ನ ನಿಂದನೆ ಮಾಡ್ತಾನೆ ನಾಸ್ತಿಕವಾದಿಯಾಗಿ. ವೇದಗಳೆಲ್ಲ ಅಪ್ರಾಮಾಣಿಕವಾಗಿದೆ, ವೇದಗಳಲ್ಲಿ ಬಂಜರಾದ ಬೀಜಗಳು ಮೊಳಕೆ ಒಡೆಯದೆ ಇರುವಂತಹ ಚೆಳ್ಳಾದ ಬೀಜಗಳನ್ನ ಹಿಡಿದು ಯಾವ ಔಷಧಿ ಎನ್ನುವ ಮಂತ್ರಗಳನ್ನ ಹೇಳಿದ್ರೆ ಅದರಿಂದ ಫಲಪುಷ್ಪಗಳ ಸಮೃದ್ಧಿ ಆಗುತ್ತೆ ಅಂತ ವೇದಗಳಲ್ಲಿ ಇದೆ. ಆದ್ರೆ ಆ ವೇದಗಳಂತೆ ಫಲಗಳು ಸಿಗ್ತಾ ಇಲ್ಲ, ಅದರಿಂದ ವೇದಗಳು ಅಪ್ರಾಮಾಣಿಕ ಅಂತ ಒಬ್ಬ ಶೂದ್ರ ರಾಜ ಎಲ್ಲರಿಗೂ ಅಧರ್ಮವನ್ನ ಕಮ್ಯುನಿಸ್ಟ್ ಅನ್ನೋದು ಅವತ್ತು ಇತ್ತು ಆಚಾರ್ಯರ ಕಾಲದಲ್ಲಿ ಅಂತ ಬೋಧನೆ ಮಾಡಬೇಕಾದ್ರೆ ಅವನ ವಿರುದ್ಧ ನೀನು ವೇದಗಳನ್ನ ನಿಂದನೆ ಮಾಡಬೇಡ, ವೇದದಲ್ಲಿ ಏನೆಲ್ಲ ಹೇಳಿದೆ ಆ ಶಕ್ತಿಯ ನಾನು ಪ್ರತ್ಯಕ್ಷವಾಗಿ ತೋರಿಸ್ತೇನೆ ಅಂತ ಸವಾಲು ಹಾಕಿ ಸಭೆಯ ನಡುವೆ ಬಂಜರಾಗಿರುವಂತಹ ಏನು ಜಳ್ಳಾದ ಉದ್ದಿನ ಕಾಳುಗಳನ್ನ ತೆಗೆದುಕೊಂಡು ಯಾವ ಔಷಧಿ ಅಂತ ಮಂತ್ರಗಳನ್ನ ಹೇಳಿ
ಆ ಮಂತ್ರ ಮುಗಿಯೋದ್ರೊಳಗಡೆ ಆ ಬಂಜರಾದ ಚಳ್ಳಿನಿಂದ ಮೊಳಕೆ ಒಡೆದು ಅದು ಗಿಡವಾಗಿ ಅದರ ಫಲ ಸಮೃದ್ಧಿ ಆಗಿದ್ದನ್ನ ಸಭೆಯಲ್ಲಿದ್ದ ಎಲ್ಲಾ ಜನರು ನೋಡಿದ್ರು. ಸೂಕ್ತೇನ ಅಂಕುರದಳ ಬೀಜ ಪುಷ್ಪವೃಷ್ಟಿ, ಸೂಕ್ತದಿಂದ ಅಂಕುರ ಅದರ ದ್ವಿದಳ ಆಗಿತ್ತು, ಬೀಜ ಆಗಿತ್ತು, ಪುಷ್ಪ ಆಗಿತ್ತು, ಬೀಜ ಆಗಿತ್ತು, ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಇಂಥ ಒಂದು ಶಕ್ತಿ. ಆ ಶೂದ್ರರಾಜ ಆಕ್ಷೇಪ ಮಾಡಿದ ಸ್ಥಳ ಯಾವುದು ಅಂದ್ರೆ ಗೋಮತಿ ನದಿಯ ತೀರ. ಯಾವ ಸೂಕ್ತವನ್ನ ಅಪ್ರಾಮಾಣ ಅಂತ ರಾಜ ಆಕ್ಷೇಪಿಸಿದ ಅಂದ್ರೆ ಔಷಧಿ ಸೂಕ್ತವನ್ನ ಅಪ್ರಾಮಾಣಿಕ ಅಂತ ಹೇಳಿದ. ಹೀಗೆ ಆಚಾರ್ಯರು ಪಾಠ ಪ್ರವಚನ ಮಾಡಬೇಕಾದ್ರೆ ಒಂದು ದಿನ ಸಾಯಂಕಾಲ ದೀಪ ಆರಿ ಹೋಯಿತು, ಕರೆಂಟ್ ಇರಲಿಲ್ಲ ಅವಾಗ. ದೀಪ ಆರಿ ಹೋದಾಗ ಆಚಾರ್ಯರು ಪಾಠ ನಿಲ್ಲಿಸಲಿಲ್ಲ, ಬೆಳಕಿನ ಸಹಾಯಕ್ಕಾಗಿ ತಮ್ಮ ಕಾಲಿನ ಹೆಬ್ಬೆಟ್ಟನ್ನ ಹೊರಗಡೆ ತೋರಿಸಿದ್ರು. ಹೆಬ್ಬೆಟ್ಟಿನ ಉಗುರಿನ ತುದಿಯಿಂದ ಬೆಳಕು ಬಂತು, ಮಧ್ವನಖ ಪ್ರಕಾಶದಿಂದ ಪಾಠ ಮಾಡಿದ್ರು. ಇನ್ನೊಂದು, ಚಿಕ್ಕಮಗಳೂರು ಗ್ರಾಮದ ಹತ್ರ ಹೋಗ್ಬೇಕಾದ್ರೆ ಆಚಾರ್ಯರು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆ ತುಂಗಭದ್ರಾ ನದಿಯಲ್ಲಿ ಒಂದು ಬಂಡೆಯನ್ನಿಟ್ಟು ಗ್ರಾಮಕ್ಕೆಲ್ಲ ನೀರು ಬರುವ ಹಾಗೆ ಮಾಡಿಕೊಳ್ಬೇಕು ಅಂತ ಯೂಟ್ಯೂಬ್ ಅಲ್ಲಿ ನೀವು ಕಳಸ ಮಧ್ವಾಚಾರ್ಯ ಅಂತ ಹಾಕಿದ್ರೆ ಒಂದು ಯೂಟ್ಯೂಬ್ ನಲ್ಲಿ ಚಿತ್ರ ಕಾಣುತ್ತೆ. ನಾವು ಆ ಬಂಡೆಗೆಲ್ಲ ಹೋಗಿ ಅಭಿಷೇಕ ಮಾಡಿ ಬಂದಿದ್ದೇವೆ ಮೈಸೂರಿನಿಂದ 11 ವರ್ಷಗಳ ಮೊದಲು. ಅದು ಯೂಟ್ಯೂಬಿನಲ್ಲಿ ಸಿಗುತ್ತೆ, ನೀವು ನೋಡಬಹುದು. ಕಳಸ ಗ್ರಾಮದಲ್ಲಿ ಇವತ್ತು ಆ ಬಂಡೆಯ ಮೇಲೆ ಮಧ್ವಾಚಾರ್ಯರ ವಿಗ್ರಹ ಇದೆ. ಏಕೇನ ಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಅಂತ ಶಿಲಾಶಾಸನ ಇದೆ. ಮಧ್ವಾಚಾರ್ಯರು ಒಂದೇ ಕೈಯಿಂದ ಬಂಡೆ ಕಲ್ಲನ್ನ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎನ್ನುವ ಇತಿಹಾಸ ಆ ಬಂಡೆಗಿದೆ ಇವತ್ತು. ಅಂತಹ ಸುಮಾರು 500 ಟನ್ ಅಂತಾರೆ, ಅಷ್ಟು ದೊಡ್ಡ ಪ್ರಮಾಣದ ಕಲ್ಲು ಬಂಡೆಯನ್ನ ಒಂದೇ ಕೈಯಿಂದ ತಂದು ತುಂಗಾ ನದಿಯಲ್ಲಿ ಭೀಮಸೇನ ದೇವರು ಇಟ್ಟರೆ ಇವತ್ತು ಅದಕ್ಕೆ, ಅವತ್ತಿನ ಜನಗಳೆಲ್ಲ ಇವರು ಮಧ್ವಾಚಾರ್ಯರಲ್ಲ ಇವರು ಭೀಮಸೇನ ದೇವರು ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಭೀಮನ ಬಂಡೆ ಅಂತಾನೆ ಹೆಸರಿದೆ ನೋಡಿ. ಬಂಡೆಯನ್ನ ಅಡ್ಡಲಾಗಿ ಇಟ್ಟದ್ದು ಎಲ್ಲಿ ಅಂದ್ರೆ ತುಂಗಭದ್ರಾ ನದಿಯಲ್ಲಿ, ಚಿಕ್ಕಮಗಳೂರು ಕಳಸ ಅನ್ನುವ ಗ್ರಾಮ. ಮಧ್ವಾಚಾರ್ಯರು ಕಣ್ಣ ತೀರ್ಥಕ್ಕೆ ಸಮುದ್ರ ಸ್ಥಾನಕ್ಕಾಗಿ ಬಂದ ಸಂದರ್ಭ ಯಾವುದು ಅಂದ್ರೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ ಉತ್ತರ. ಸಮುದ್ರದಲ್ಲಿ ಲಾವಣ್ಯ ಇದೆ, ಲಾವಣ್ಯ ಅಂದ್ರೆ ಉಪ್ಪು ಅಂತ ಅರ್ಥ. ಮಧ್ವಾಚಾರ್ಯರಲ್ಲಿ ಲಾವಣ್ಯ ಇದೆ, ಇದಕ್ಕೆ ಸೌಂದರ್ಯ ಅಂತ ಅರ್ಥ. ಈ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದ್ರೆ ನೋಡಿದ ತಕ್ಷಣ ಆಕರ್ಷಣೆ ಆಗುವ ಆಚಾರ್ಯರ ಸೌಂದರ್ಯವೇ ಇಷ್ಟವಾಗುತ್ತೆ ಅಂತ ಉತ್ತರ. ಮಧ್ವಾಚಾರ್ಯರು ಕಣ್ಣ ತೀರ್ಥದ ಸಮುದ್ರದ ಭಾಗದಲ್ಲಿ ಯಾವ ವೇದದ ಪಾಠವನ್ನು ಮಾಡಿದ್ರು ಅಂದ್ರೆ ಆಚಾರ್ಯರಿಗೆ ತುಂಬಾ ಇಷ್ಟವಾದದ್ದು ಐತರೇಯ ಸೂಕ್ತ, ಅದನ್ನ ಪಾಠ ಮಾಡಿದ್ರು. ನಮ್ಮ ಗುರುಗಳು ಅನೇಕ ಬಾರಿ ಕಣ್ಣ ತೀರ್ಥಕ್ಕೆ ಹೋದಾಗ ಇದನ್ನ ನೆನಪು ಮಾಡಿಕೊಂಡು ಸಮುದ್ರದ ತೀರದಲ್ಲಿ ಕುಳಿತು ಪಾಠ ಮಾಡಿದ್ದಾರೆ ವಿಶ್ವೇಶತೀರ್ಥರು. ಮಧ್ವಾಚಾರ್ಯರ ದೃಷ್ಟಿಯಿಂದ ಅಬ್ಬರದ ಸಮುದ್ರವು ಕೆರೆಯಂತೆ ಶಾಂತವಾದದ್ದೆಲ್ಲಿ? ಮಧ್ವಾಚಾರ್ಯ ಸ್ಥಾನಕ್ಕೆ ಹೋದಾಗ ಅಲೆಗಳೆಲ್ಲ ತಾಗಿತ್ತು, ತುಂಬಾ ದೊಡ್ಡ ದೊಡ್ಡ ಅಲೆಗಳಲ್ಲಿ ಅನೇಕ ಪರವಾದಿಗಳು ಬಂದವರು. ಇವರು ನೋಡಿ ಜಗದ್ಗುರುಗಳಂತೆ, ಒಂದು ಸಮುದ್ರದ ಅಲೆ ತಡೆದ್ರೆ ಇವ್ರು ಕೆಳಗೆ ಬೀಳ್ತಾರೆ, ಇವರೇನ್ ಜಗದ್ಗುರುಗಳು ಅಂತ ಗೇಲಿಗಳನ್ನೆಲ್ಲ ಮಾಡಿದ್ರು ಆಚಾರ್ಯರು. ತಾವು ಆ ಸಮುದ್ರವನ್ನ ದೃಷ್ಟಿಯಿಂದ ನೋಡಿದ್ರೆ ಸಮುದ್ರ ಸ್ತಬ್ಧವಾಗಿ ಕೆರೆಯಂತೆ ಆಗಿ ಹೋಯ್ತು. ಇದೆಲ್ಲ ಕಣ್ಣ ತೀರ್ಥದ ತೀರದಲ್ಲಿ ನಡೆದ ಪ್ರಸಂಗ. ಮತ್ತೊಂದು ಬಾರಿ ಗಂಡವಾಟ ಅಂತ ಅವನು ಶ್ರೀಕಾಂತೇಶ್ವರ ಅಂತ ದೇವಸ್ಥಾನದಲ್ಲಿ ಧ್ವಜಸ್ತಂಭವನ್ನ, 30 ಜನ ಎತ್ತಬೇಕಾದ ಧ್ವಜಸ್ತಂಭವನ್ನ ಒಬ್ಬನೇ ತಂದ ನೆಡ್ತಾ ಇದ್ದ, ಒಬ್ಬನೇ ತಂದ ನೆಟ್ಟಿದ್ದ. ಆ ಜಡ್ಡಿ ಹೆಸರೇನು ಅಂದ್ರೆ ಗಂಡವಾಟ ಅಂತ ಹೆಸರು. ಗಂಡವಾಟ ಪೂರ್ವವಾಟ ಇಬ್ಬರು ಬಂದು ಆಚಾರ್ಯರ ಮುಂದೆ ಅನೇಕ ರೀತಿ ಕುಸ್ತಿ ಮಾಡ್ಲಿಕ್ಕೆ ಬಂದ್ರು, ಸೋತ್ ಹೋದ್ರು. ಆಚಾರ್ಯರು ಅವರಿಗೆ ಏನ್ ಸವಾಲ್ ಹಾಕಿದ್ರು ಅಂದ್ರೆ, ನನ್ನ ಹೆಬ್ಬೆರಳನ್ನ ಭೂಮಿ ಮೇಲೆ ಇಡ್ತೇನೆ, ಸಾಮರ್ಥ್ಯ ಇದ್ರೆ ಮೇಲೆ ಎತ್ತಿ ಅಂತ ಚಾಲೆಂಜ್ ಮಾಡಿದ್ರು, ಎತ್ತಲಿಕ್ಕೆ ಆಗ್ಲಿಲ್ಲ. ಇಂತಹ ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ. ಒಮ್ಮೆ ಒಂದು ನರಸಿಂಹ ದೇವಾಲಯದಲ್ಲಿ ಒಂದು ಸುಂದರವಾದ ಒಟ್ಟು 7-8 ವರ್ಷದ ಮಗು, ಆ ಮಗುವಿನ ಮೇಲೆ ಕುಳಿತುಕೊಂಡ ಆಚಾರ್ಯರು 3 ನರಸಿಂಹದೇವರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಮಗು ಅನಾಯಾಸವಾಗಿ ಮಧ್ವಾಚರಣೆ ಹೊತ್ಕೊಂಡು ಹೋಗುತ್ತೆ. ಅಂದ್ರೆ ಆಚಾರ್ಯರಲ್ಲಿ ಅಣಿಮ ಮಹಿಮಾ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತ ಅಷ್ಟ ಸಿದ್ಧಿಗಳು ಅದೆಲ್ಲವೂ ಕರಗತವಾಗಿತ್ತು ಅನ್ನೋದಕ್ಕೆ ಇದು ದೃಷ್ಟಾಂತವಾಗಿ ನಿಲ್ಲುತ್ತೆ. 50 ಜನ ಹಿಡಿದು ತಂದಿದ್ದ ಏಣಿಯನ್ನು ಏಕಾಂಗಿಯಾಗಿ ತಂದಿಟ್ಟಿದ್ದ ಪೂರ್ವವಾಟನು ಮಧ್ವಾಚಾರ್ಯರ ಯಾವ ಸಾಮರ್ಥ್ಯವನ್ನು ತಡೆಯಲು ಪ್ರಯತ್ನಿಸಿದ? ಮಧ್ವಾಚಾರ್ಯ ಹೇಳಿದ್ರು, ನಿಮಗೆ ಸಾಮರ್ಥ್ಯ ಇದ್ರೆ ನಾನು ವೇದಗಳನ್ನ ಪಠನ ಮಾಡ್ತೇನೆ, ಪ್ರಣವ ಮಂತ್ರವನ್ನ ಜಪ ಮಾಡ್ತೇನೆ, ನನ್ನ ಕಂಠವನ್ನ ನಿಲ್ಲಿಸಿ ಒತ್ತಿ ಅಂತ ಹೇಳಿದ್ರು. ಅವರಿಬ್ರು ಆಚೆ ಈಚೆ ಗಂಡವಾಟ ಪೂರ್ವವಾಟ ಒತ್ತಿದ್ರು ಕೂಡ ಆಚಾರ್ಯರ ಬಾಯಲ್ಲಿ ವೇದಗಳ ಸ್ವರ ನಿಲ್ಲಲಿಲ್ಲ. ಅಂಥ ಸಾಮರ್ಥ್ಯವನ್ನ ತೋರಿಸಿಕೊಂಡ್ರು, ಪ್ರವಚನ ಧ್ವನಿಯನ್ನು ನಿಲ್ಲಿಸಲಿಕ್ಕಾಗಲಿಲ್ಲ. ಇನ್ನ ಪಾರಂತಿ ದೇವಾಲಯ ನೈವೇದ್ಯ ಉತ್ಸವಾದಿಗಳೆಲ್ಲ ನಿಂತೋಗಿತ್ತು. ಹಿಂದೆ ಪಾಂಡವರಾಗಿದ್ದಾಗ ಇವರೇ ಪಂಚರೂಪಿಯಾದ ಭಗವಂತನನ್ನ ಸ್ಥಾಪನೆ ಮಾಡಿದ ದೇವಾಲಯ ಅಂತ ಪ್ರಸಿದ್ಧ ಪಾರಂತಿ. ಅಲ್ಲಿ ಪೂಜೆಗಳಿಂದ ನಿಂತೋದಾಗ ಮಧ್ವಾಚಾರ್ಯರು ಪುನಃ ಅಲ್ಲಿ ಪೂಜಾದಿ ಸತ್ಕರ್ಮಗಳು ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿದರು. ಇದೇ ಪಾರಂತಿ ದೇವಾಲಯ. ಎಲ್ಲರಿಗೂ ಗೊತ್ತಿದೆ ಇದು ದೇವಾಲಯದ ಬಗ್ಗೆ. ಇದೇ ರಾಮಕುಂಜದ ಹತ್ತಿರ ಸರಿದಂತರ ಇಡೇ ತುದೆ ಎನ್ನುವ ಕ್ಷೇತ್ರಕ್ಕೆ ಹೋಗುವಾಗ ಗ್ರೀಷ್ಮ ಋತುವಿನಲ್ಲಿ ಮಳೆ ಇಲ್ಲ ಅಂತ ಎಲ್ಲಾ ಜನಗಳು ಕಂಗಾಲಾದರು. ಜಾನುವಾರುಗಳಿಗೆ ಜನಗಳಿಗೆ ನೀರಿಲ್ಲ ಅಂದಾಗ ಮಧ್ವಾಚಾರ್ಯರು ಆ ಕೆರೆಯಲ್ಲಿ ಮಾತ್ರ ನೀರು ಬರುವ ಹಾಗೆ ಕಾಯಿರಿ ಮಂತ್ರಗಳನ್ನು ಹೇಳಿ ನೀರು ಬರಿಸಿದ್ರು. ಆ ಜಾಗ ಯಾವುದಂದ್ರೆ ಸರಿದಂತರ. ಇದೆಲ್ಲ ಉಜಿರೆಯ ಪ್ರಾಂತ್ಯದ ಕಥೆಗಳನ್ನೇ ಹೇಳಿದ್ದಾರೆ. ವೈದ್ಯನಾಥೇಶ್ವರನ ಸನ್ನಿಧಾನದಿಂದ ಮಧ್ವಾಚಾರ್ಯರು ರಚನೆ ಮಾಡಿದ ಗ್ರಂಥ ಯಾವುದು? ವೈದ್ಯನಾಥನೇಶ್ವರ ಸನ್ನಿಧಾನದಿಂದ, ಅದು ಕೊಕ್ಕಡದಲ್ಲಿ ವೈದ್ಯನಾಥೇಶ್ವರ ಸನ್ನಿಧಾನ ಇದೆ. ಕ್ಷೇತ್ರಾಭ್ಯಂ ತ್ರಿಭುವನ ವೈದ್ಯನಾಥನಾಥಂ ಪ್ರಸ್ಥಾಯ ಪ್ರಚುರತರಾಂತರ ಪ್ರಭಾವಿ ಶ್ರೀಕೃಷ್ಣಾಮೃತ ಪರಮಾಣವಾಭಿಧಾನ ಚಕ್ರೇ ಸದ್ವಚನ ದಧಿಂ ಸ್ವಭಕ್ತ ಭೂತಿ ಅಂತ. ಕೃಷ್ಣಾಮೃತ ಮಹಾರಣವ ಅಂತ, ಕೃಷ್ಣಾಮೃತ ಅಂತ ವೇದವ್ಯಾಸ ದೇವರು ಹರಿವಂಶದ ಕೊನೆ ಭಾಗದಲ್ಲಿ ಹೇಳಿದ್ದಾರೆ. ಆ ವೇದವ್ಯಾಸ ದೇವರ ಅಭಿಪ್ರಾಯಗಳನ್ನ ಮಾತ್ರ ಸಂಗ್ರಹ ಮಾಡಿದ ಗ್ರಂಥ ಕೃಷ್ಣಾಮೃತ ಮಾಡುವ. ಆಚಾರ್ಯರ ಒಂದೇ ಒಂದು ಶ್ಲೋಕ ಇಲ್ಲ ಅದರಲ್ಲಿ. ವೇದವ್ಯಾಸ ದೇವರು ಹೇಳಿದ ಮಹಾಭಾರತದ ಕೆಲವು ಆಯ್ದ ಶ್ಲೋಕಗಳ ಸಂಗ್ರಹವನ್ನ ಶ್ರೀಕೃಷ್ಣಾಮೃತ ಮಹಾರಣವ ಅಂತ, ಏಕಾದಶಿ ಉಪವಾಸ, ಭಗವಂತನ ಅರ್ಚನೆ, ಶಾಲಗ್ರಾಮ ಪೂಜೆ, ಇವುಗಳಿಗಿರುವ ಮಹತ್ವವನ್ನ ಬೋಧನೆ ಮಾಡುವ ಒಂದು ಗ್ರಂಥ. ಅಂದ್ರೆ ಈ ಪೌರೋಹಿತ್ಯದಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಪುಣ್ಯಾಹ ಅಗ್ನಿಮುಖ ಶ್ರಾದ್ಧ ಇವುಗಳಿಂದ ತೊಡಗಿಸಿಕೊಂಡು ಭಗವಂತನ ಸ್ಮರಣೆಯ ಬಗ್ಗೆ ಗಮನ ಹೋಗೋದೇ ಇಲ್ಲ, ವೃತ್ತಿ ವಿದ್ಯೆ ಆಗಿಬಿಟ್ಟಿತ್ತು. ಆಚಾರ್ಯರು ಶ್ರೇಷ್ಠರಾದ ಗೃಹಸ್ಥರು, ಅದು ಕೊಕ್ಕಡದಿಂದ ಪಟ್ಟಣ ಅಂತ ಕರೀತಾರೆ. ಇಲ್ಲಿ ಒಳಗಡೆ ಹೋಗ್ಬೇಕು, ಬಹುತೇಕ ಅಲ್ಲಿ ಒಂದು ಗಣಪತಿ ದೇವಾಲಯ ಇದೆ, ತುಂಬಾ ದೊಡ್ಡ ಗಣಪತಿ ದೇವಾಲಯ. ಅಲ್ಲಿಗೆ ಹೋಗ್ಬೇಕಾದ್ರೆ ದಾರಿ ಇಲ್ಲಿ ಸಿಗುತ್ತೆ. ಕೊಕ್ಕಡದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಪಟ್ರಮೆ ಅಂತ ಇದೆ. ಅಲ್ಲಿ ಆಚಾರ್ಯರು ಯಜ್ಞ ಮಾಡಿಸಿದ ಜಾಗ ಗೋಪಿನಾಥೇಶ್ವರ ದೇವಾಲಯ, ಮತ್ತೆ ಅಲ್ಲಿ ಯಜ್ಞ ಎಡಪಡಿತಾ ಇರೋ ವಂಶದ ಪರಂಪರೆಯ ಮನೆ ಇದೆ, ಅಲ್ಲಿ ಯಜ್ಞನಾರಾಯಣದ ವಿಗ್ರಹ ಇದೆ, ಆಚಾರ್ಯರು ಮುದ್ರಾಧಾರಣೆ ಮುದ್ರೆಗಳನ್ನು ಕೊಟ್ಟ ಶಂಖಚಕ್ರ ಮುದ್ರೆಗಳಿದೆ, ಕೃಷ್ಣಾಮೃತ ಮಹಾರಣವ ಗ್ರಂಥ ಇದೆ. ಆ ಪರಂಪರೆಯಲ್ಲಿ ಬಂದ ಒಬ್ಬರು ಇದಾಗಿದ್ದ ಸೂರ್ಯನಾರಾಯಣ ಎಡಪಡಿತಾಯ ಅಂತ, ಅವರು ನನ್ನ ವಿದ್ಯಾಪೀಠದಲ್ಲಿ ಓದಿದ ನನ್ನ ಸ್ನೇಹಿತರು, ಅವರು ಒಟ್ಟಿಗೆ ನಾವು ಓದಿದ್ದು. ಆ ಪರಿಸರವನ್ನೆಲ್ಲ ನಾನು ಅನೇಕ ಬಾರಿ ಸಂಧಿಸಿ ಬಂದಿದ್ದೇನೆ. ಇವಾಗಲ್ಲಿ ಗೋಪಿನಾಥ ದೇವಾಲಯ ಅಂತ ಆಚಾರ್ಯರು ಅಲ್ಲಿ ಯಜ್ಞ ಮಾಡಿಸಿ ಗೋಪಿನಾಥನನ್ನ ಸ್ಥಾಪನೆ ಮಾಡಿಸಿದ ಜಾಗ, ತಮ್ಮನ ಕೈಯಲ್ಲಿ ಯಜ್ಞ ಮಾಡಿಸಿದ್ರು ಅಂತ. ಅಂದ್ರೆ ಇವರು ಉಪಾಧ್ಯಾಯರ ಮಗನ ಕೈಯಲ್ಲಿ ಯಜ್ಞ ಮಾಡಿಸಿದ ಜಾಗ, ಆ ಜಾಗ ಎಲ್ಲ ಇವತ್ತು ಇದೆ, ಅದರ ಜೀರ್ಣೋದ್ಧಾರ ಮಾಡಬೇಕು ಅಂತ ಅನೇಕ ಸಜ್ಜನರು ಎಡಪಡಿತಾಯಿ ವಂಶದವರು ಮುಂದೆ ಬಂದಿದ್ದಾರೆ. ಅಲ್ಲಿ ನಾನು ಹೋದ ವರ್ಷ ಒಂದು ಭಾಗವತ ಸಪ್ತಾಹವೂ ಮಾಡಿ ಬಂದೆ. ಆ ಪರಿಸರ ತುಂಬಾ ನೋಡುವಂತೆ ಇದೆ. ನೀವು ಕೊಕ್ಕಡ ವೈದ್ಯನಾಥನ ಕ್ಷೇತ್ರಕ್ಕೆ ಹೋಗಿ ಕೇಳಿದ್ರೆ ಆ ಪರಿಸರ ಎಲ್ಲ ತೋರಿಸ್ತಾರೆ ಇವತ್ತಿಗೂ ಕೂಡ. ತುಂಬಾ ರಮಣೀಯವಾದ ಜಾಗ. ಕೃಷ್ಣಾಮೃತ ಮಹಾರಣವ ಗ್ರಂಥವನ್ನ ಅಲ್ಲಿ ರಚನೆ ಮಾಡಿ ಆ ಎಡೆಪಡಿತಾಯ ವಂಶದವರಿಗೆ ಕೊಟ್ಟಿದ್ದಾರೆ. ಮಧ್ವಾಚಾರ್ಯರು ಕರ್ಮಠ ವಿದ್ವಾಂಸರನ್ನು ಸೋಲಿಸಿ ನಾರಾಶಂಸಿ ಎನ್ನುವ ಮಂತ್ರ ಪ್ರಭೇದವನ್ನು ವ್ಯಾಖ್ಯಾನಿಸಿದ ಸ್ಥಳ. ಒಂದು ವೇದ ಮಂತ್ರವನ್ನು ವ್ಯಾಖ್ಯಾನ ಮಾಡ್ತಾರೆ, ಕರ್ಮಠ ವಿದ್ವಾಂಸರಿಗೆಲ್ಲ ಕರ್ಮಪರವಾದ ಅರ್ಥವಲ್ಲ ಭಗವತ್ಪರವಾದ ಅರ್ಥ ಅಂತ ತೋರಿಸಿಕೊಟ್ಟಿದ್ದು ಉಜಿರೆ ಅನ್ನುವ ಕ್ಷೇತ್ರದಲ್ಲಿ. ಅದಕ್ಕೆ ಉಚ್ಚಭೂತಿ ಅಂತ ನಾಮಾಂತರ ಇದೆ. ಈ ರೀತಿ ರೀತಿಯಾದ ಮಧ್ವಾಚಾರ್ಯರ ಮಹಿಮೆಗಳನ್ನೆಲ್ಲ ನಿರಂತರ ಕೊಂಡಾಡುವ ಸ್ಥಳ ಯಾವುದು ಅಂದ್ರೆ ದೇವಲೋಕದಲ್ಲಿ ಗಂಧರ್ವರು ಹಾಡ್ತಾ ಇರ್ತಾರೆ. ಗಂಧರ್ವ ವಿದ್ಯೆಯಲ್ಲಿ ಬಲ್ಲವರು ಶ್ರೀಮದಾಚಾರ್ಯರು, ಗಂಧರ್ವರು ಕೂಡ ಸ್ತೋತ್ರ ಮಾಡುವ ಪ್ರತಿಭೆ ಶ್ರೀಮದ್ ಆಚಾರ್ಯರದ್ದು ಅಂತ ಕೊನೆಗೆ ಹೇಳಿದ್ದಾರೆ. ಮಧ್ವಾಚಾರ್ಯರು ಕೊನೆಯಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ಅವರ ಅವತಾರ ಕಾರ್ಯ ಪರಿಸಮಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಉದ್ದೇಶ ಸಫಲವಾಗಿದೆ, ಸಜ್ಜನರಿಗೆಲ್ಲ ಮಾರ್ಗದರ್ಶನ ಮಾಡಿಯಾಗಿದೆ. ಇನ್ನು ಉದ್ಧಾರ ಆಗೋದು ಬಿಡೋದು ಅವ್ರ ಕೈಯಲ್ಲಿದೆ, ಹೇಳೋದೆಲ್ಲ ಹೇಳಿ ಆಗಿದೆ. ಸರಿಯಾದ ನಾನು ಅವತ್ತೇ ಹೇಳಿದ್ದೇನೆ, ಯಾರು ಉದ್ಧಾರ ಆಗಿದ್ದಾರೆ ಅಂತ ಕೇಳಬಹುದು. ನೋಡಿ, ಇವತ್ತಂತೂ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನ ಮಧ್ವಾಚಾರ್ಯ ಕೊಟ್ಟಿದ್ದಾರೆ. ಹೋಗ್ತೇವೆ ಬಿಡ್ತೇವೆ ಅನ್ನೋದನ್ನ ಅವರವರಿಗೆ ಸಂಪಟ್ಟಿದ್ದು. ರಾಮಾವತಾರದಲ್ಲಿ ರಾಮನನ್ನ ಭಕ್ತಿ ಮಾಡಿದವರು ಇದ್ದಾರೆ, ಶಂಭುಕನಂತವರು ದ್ವೇಷ ಮಾಡಿದವರು ಇದ್ದಾರೆ. ದ್ವೇಷ ಯಾಕೆ ಮಾಡಿದ್ರು ಅಂದ್ರೆ ಅದು ಅವರ ಜೀವ ಯೋಗ್ಯತೆ, ಭಕ್ತಿ ಯಾಕೆ ಮಾಡಿದ್ರು ಅಂದ್ರೆ ಅವರ ಜೀವ ಯೋಗ್ಯತೆ. ಹಾಗೆ ಒಬ್ಬ ಮೋಕ್ಷಕ್ಕೆ ಹೋಗ್ತೀನಿ ಅನ್ನುವ ಸಾಧಕನಿಗೆ ಗ್ರಂಥಗಳಿಲ್ಲ ಅಂತ ಆಗಬಾರದು. ಅದಕ್ಕೆ ದೇವತೆಗಳೆಲ್ಲ ವಾಯುದೇವರನ್ನ ಕಳಿಸಿಕೊಟ್ಟಿದ್ದಾರೆ, ವಾಯುದೇವರು ನಮಗೆ ಉಪಕಾರ ಮಾಡಿದ್ದಾರೆ. ಆದ್ರಿಂದ ಇವತ್ತು ಮೋಕ್ಷಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ದೊರಕಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು. ಇಂತಹ ಸತ್ಕರ್ಮವನ್ನು ಮಾಡಿದ ಶ್ರೀಮದ್ ಆಚಾರ್ಯರನ್ನ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿ ಸ್ವಾಗತಿಸಿಕೊಳ್ತಾರೆ. ಅಂತಹ ಇತಿ ನಿಗದಿತವಂತ ತತ್ರ ವೃಂದಾರ ಕೇಂದ್ರ ಗುರುಜಿ ಮಹಂತಂ ಲಾಳಯಂತೋ ಮಹಾಂತಂ ಪೌರುಷ ರಗಿಲ ವೃಷ್ಟಿಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೇ ಶ್ರೀಮದಾನಂದ ತೀರ್ಥೆ ಅಂತ ಭಗವಂತನ ಭಕ್ತರಲ್ಲಿ ಅಗ್ರಗಣ್ಯರಾದ ವಿದುವ್ಯಾಸ ದೇವರು ಅನಂತೇಶ್ವರನ ಸನ್ನಿಧಾನದಲ್ಲಿ ಐತರೇಯ ಉಪನಿಷತ್ತಿನ ಪಾಠ ಮಾಡಬೇಕಾದ್ರೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರು. ಆಮೇಲೆ ಆ ಪುಷ್ಪವನ್ನೆಲ್ಲ ತೆಗೆದಾಗ ಅಲ್ಲಿ ಆಚಾರ್ಯರು ಅದೃಶ್ಯರಾಗಿದ್ರು. ಅದಕ್ಕೆ ಇವತ್ತು ಪ್ರಸಿದ್ಧವಾದ ಮಾತು, ಅದೃಶ್ಯ ರೂಪಿ ಪೀಠಸ್ತಿ ಅದೃಶ್ಯೋ ರೂಪಿ ಪೀಠಸ್ತಿ ದೃಶ್ಯೋಸ್ತಿ ಬದರಿ ತಟೆ ಅಂತ. ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಉಡುಪಿಯಲ್ಲೇ ಇದ್ದಾರೆ, ಕಣ್ಣಿಗೆ ಕಾಣುವಂತೆ ಇನ್ನೂ ವೇದವ್ಯಾಸ ದೇವರ ಹತ್ರ ಊರ್ಧ್ವ ಬದರಿಕಾಶ್ರಮದಲ್ಲಿ ತತ್ವ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಇಂತಹ ಮಾತುಗಳಿದೆ. ಇಂತಹ ಶ್ರೀಮದ್ ಆಚಾರ್ಯರ ಅನೇಕ ಮಹಿಮೆಗಳನ್ನ ಸಮಗ್ರ ವಿಜಯ ಪಾಠವನ್ನೇ ಮಾಡಲಿಕ್ಕೆ ಕೂತ್ರೆ ಅದು ವಿದ್ಯಾಪೀಠದಲ್ಲೆಲ್ಲ 3 ವರ್ಷದ ಪಾಠ. ಇದು 30 ದಿನವೂ ಅಲ್ಲ, ಬಹಳ ಬೇಗ ಅದರ ಸೂಕ್ಷ್ಮ ಪರಿಚಯ ಆದ್ರೂ ಆಗಬೇಕು. ಶ್ಲೋಕವನ್ನೆಲ್ಲ ಬಾಯಟ್ ಮಾಡ್ತೇವೋ ಇಲ್ಲೋ, ಆಚಾರ್ಯರ ಮಹಿಮೆಯನ್ನು ತಿಳಿದುಕೊಳ್ಬೇಕು ಅಂತ ಶೀಘ್ರ ಜ್ಞಾನಕ್ಕಾಗಿ ಒಂದೇ ದಿನದಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತ ಮೈಸೂರಿನಲ್ಲೆಲ್ಲ ಅಡ್ವರ್ಟೈಸ್ ಹಾಕಿರ್ತಾರೆ. ಹಾಗೆ 10 ದಿನದಲ್ಲಿ 3 ವರ್ಷದ ಕೋರ್ಸ್ ಅನ್ನ 10 ದಿನದಲ್ಲಿ ಅಭ್ಯಾಸ ಮಾಡಿ ಅಂತ ನಮ್ ಪೆಜತ್ತಾಯರು ಅಡ್ವರ್ಟೈಸ್ ಮಾಡಿ ಎಲ್ಲರಿಗೂ ಮಧ್ಯಮತದ ಒಂದು ಸಾಮಾನ್ಯ ಪರಿಚಯ ಆಗುವ ಹಾಗೆ, ಆಚಾರ್ಯರ ಇತಿಹಾಸದ ಪರಿಚಯ ಆಗುವಂತಹ ಸತ್ಕ್ರಮವನ್ನ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕುಲದ ಒಂದು ಮರ್ಯಾದೆಯ ಸಂರಕ್ಷಣೆಯಿಂದ. ಕಲಿಯುಗ ಬೆಳೀತಾ ಬೆಳೀತಾ ವಂಶಗಳ ಹೆಸರು ಉಳಿದಿದೆ, ಆ ಪ್ರಾಚೀನರ ಮಹಿಮೆಗಳು ಉಳಿಲಿಲ್ಲ. ಆ ಕೆಲಸವನ್ನು ನಾವು ಮಾಡಬೇಕು, ಹೇಗೋ ನಮ್ಮ ವೈಷ್ಣವ ಬದುಕು ನಾಶ ಆಗಬಾರದು ಅಂತ ಬಹುಶಃ ಅವರಲ್ಲಿ ಕುಳಿತು ಮೆಜತ್ತಾಯ ಕುಲದ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರೆಲ್ಲ ಮಾತನಾಡಿದ್ದಾರೆ, ನಾರಾಯಣ ಪಂಡಿತಾಚಾರ್ಯರೆಲ್ಲ ಮಾತನಾಡಿದ್ದಾರೆ. ಆ ಪುಣ್ಯದಿಂದ ತುಂಬಾ ದೊಡ್ಡ ಅಭಿಯಾನ, ಒಂದು ಧಾರ್ಮಿಕ ಆಂದೋಲನವನ್ನ ಮಠ ಮಾನ್ಯಗಳು ಮಾಡುವಂತಹ ಸತ್ಕರ್ಮವನ್ನ ಅನೇಕ ಸ್ವಾಮಿಗಳ ವಿದ್ವಾಂಸರ ಸಜ್ಜನರ ಅವರದೆಲ್ಲ ಸಹಕಾರ ತಗೊಂಡು ಇನ್ನೂ ಅವರಿಗೂ ಭರವಸೆ ಬಂದಿದೆ. ಮೊದಲು ಮಾಡಬೇಕಾದ್ರೆ ಏನಪ್ಪ ಯಾರು ಸ್ಪಂದಿಸ್ತಾರೋ ಇಲ್ಲೋ ಅಂತ, ಈಗ ಅವರಿಗೆ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಷ್ಟು ಜನಗಳು ಬಂದಿದ್ದಾರೆ ಇದರಲ್ಲಿ ಶ್ರದ್ಧಾ ಭಕ್ತಿಗಳಿಂದ. ನೋಡಿ, ಇವತ್ತೇ ದೃಷ್ಟಾಂತ, ಪಾಠ ಇಲ್ಲ ಅಂತ ತುಂಬಾ ಹೊತ್ತಿತ್ತು ಮೆಸೇಜು, ಪಾಠ ಇದೆ ಅನ್ನೋ ಮೆಸೇಜು ಸ್ವಲ್ಪ ಹೊತ್ತು ಮಾತ್ರ ಇದ್ದಿದ್ದು, ಆದ್ರೂ ಒಂದು 20 ಜನ ಬಂದಿದ್ದೀರಲ್ಲ. ಹಾಗಾಗಿ ಒಳ್ಳೆಯ ಪುಣ್ಯ ಪುರುಷರು ಇದ್ದಾರೆ, ಸತ್ಕರ್ಮದಲ್ಲಿ ಸಹಕಾರ್ಯಗಳನ್ನ ನೀಡುವವರು ತುಂಬಾ ಮಂದಿ ಇದ್ದಾರೆ ಅನ್ನೋದಕ್ಕೆ ಇದು ದೃಷ್ಟಾಂತವಾಗಿದೆ. ಎಲ್ಲರೂ ಕೂಡ ಸೇರಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಒಂದು ಅಧ್ಯಯನ ಮಾಡಿ ನಮ್ಮ ನಮ್ಮ ಸ್ವಾರ್ಥಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಒಳ್ಳೆ ಉಪಾಯ ಇದು ಆಚಾರ್ಯರ ಗ್ರಂಥಗಳು. ನಮ್ಮ ಸ್ವಾರ್ಥ ಅಂದ್ರೆ ಭಗವಂತನ ಪಾದಾರದಿಂದ ಅವನ ದಾಸ್ಯವನ್ನು ಪಡೆಯುವುದೇ ನಿಜವಾದ ಸ್ವಾರ್ಥ. ಅಂತಹ ಸ್ವಾರ್ಥಿಗಳು ನಾವು ಆಗ್ಬೇಕು. ಇನ್ನು ಎಲ್ಲಾ ಸ್ವಾರ್ಥಗಳು ಅದು ಸ್ವಾರ್ಥ ಅಂತ ಕರೆಸ್ಕೊಳ್ಳುತ್ತೆ, ನಿಜವಾದ ಸ್ವಾರ್ಥವೇ ಅಲ್ಲ. ನಮಗದರಿಂದ ಏನು ಪ್ರಯೋಜನ ಇಲ್ಲ ಆ ಸ್ವಾರ್ಥಗಳಿಂದ. ಅಂತಹ ಸದ್ಬುದ್ಧಿಯನ್ನ ಶ್ರೀಮದ್ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರಂತಹ ಜ್ಞಾನಿಗಳು ನಮಗೆ ಕರುಣಿಸಲಿ ಅಂತ ಹೇಳ್ತಾ ಸಾಕಷ್ಟು ಅಂಶಗಳನ್ನ ಮಧ್ಯೆ ಮಧ್ಯದಲ್ಲಿ ಹೇಳುವ ಅಂಶಗಳಿದೆ. ಆದ್ರೆ ಇದು ಜನಸಾಮಾನ್ಯರ ದೃಷ್ಟಿಯಿಂದ ಮಾಡ್ತಾ ಇರುವ ಕಾರ್ಯಕ್ರಮ ಆದ್ರಿಂದ ಇದನ್ನ ತುಂಬಾ ಘನವಾಗಿ ಅದನ್ನ ಮಾಡಿ ಕಠಿಣ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಸಾಧ್ಯವಾದಷ್ಟು ಅದನ್ನ ಸರಳವಾಗಿ ಹೇಳಿಕೊಂಡು ಹೋಗುವ ಪ್ರಯತ್ನವನ್ನ ಮಾಡಿದ್ದೇನೆ. ಇನ್ನು ಇದರ ಮೇಲೆ ನಿಮಗೆಲ್ಲ ಅದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರಬಹುದು, ವಿಚಾರಗಳು ಇರಬಹುದು, ಅದನ್ನೆಲ್ಲ ನೀವು ಅಧ್ಯಯನಶೀಲರಾಗಿ ಅದನ್ನೆಲ್ಲ ಇಷ್ಟೇ ಮುಗೀತು ಅಂತ ತಿಳ್ಕೊಳ್ಳದೆ ಇನ್ನೂ ತುಂಬಾ ವಿಚಾರಗಳಿದೆ, ನಮಗೊಂದು ಇದೊಂದು ಮಾರ್ಗದರ್ಶನ ಅಷ್ಟೇ ಎನ್ನುವ ಭಾವನೆಯಿಂದ ನೀವೆಲ್ಲ ಅಧ್ಯಯನಶೀಲರಾಗಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ಬಹುತೇಕ ಕೃಷ್ಣಮಾಲ ಮತ್ತೆ ಇದರ ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನ ತುಂಬಾ ಕೆಲವು ದಿನಗಳಲ್ಲಿ ನಾವು ನೋಡಿದ್ದೇವೆ. ಇದರಿಂದ ಹರಿವಾಯುಗುರುಗಳು ಪ್ರೀತರಾಗಿ ನಮಗೆ ಜ್ಞಾನ ಭಕ್ತಿಗಳನ್ನು ನಮ್ಮೆಲ್ಲರಿಗೂ ಸಂಯೋಜಕರಿಗೆ ಕೇಳಿದವರಿಗೆ ಹೇಳಿದವರಿಗೆ ಎಲ್ಲರಿಗೂ ಭಗವಂತ ದಯಪಾಲಿಸಲಿ ಅಂತ ಈ ಮಂಗಳ ಪ್ರಸಂಗದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹರಯ ನಮಃ. ಶ್ರೀ ಕೃಷ್ಣಾರ್ಪಣ ವಸ್ತು. ಇದು ಮಂಗಳ ಪ್ರಸಂಗ ಯಾಕೆ ಅಂದ್ರೆ ನಾನು ವಾಸ್ತವಿಕವಾಗಿ ನಾಳೆ ಮಾಡೋಣ ಅನ್ಕೊಂಡೆ, ಇವತ್ತು ಮಾಡ್ಲಿಕ್ಕೆ ಮುಗಿಸ್ಲಿಕ್ಕೆ ಹೇತು ನಾಳೆಯಿಂದ ಧನುರ್ಮಾಸ ಆರಂಭವಾಗುತ್ತೆ. ಇವತ್ತು ಸಂಕ್ರಮಣ ಪರ್ವಕಾಲ ಇದೆ. ಈ ಪರ್ವಕಾಲಗಳಲ್ಲಿ ದೇವತೆಗಳೆಲ್ಲ ಭೂಲೋಕದ ಬಗ್ಗೆ ಗಮನ ಇರುತ್ತಂತೆ. ಹಾಗಾಗಿ ಮನೆ ಮನೆಗಳಲ್ಲಿ ಆ ದೇವತೆಗಳ ಸಾನ್ನಿಧ್ಯ ಇರುತ್ತೆ ಅಂತ ಹೇಳಿದ್ದಾರೆ. ಆದ್ರಿಂದ ಸಂಕ್ರಮಣದಲ್ಲಿ ಸ್ನಾನ, ತರ್ಪಣ, ದಾನ, ತತ್ವ ಚಿಂತನೆ ಇವುಗಳಿಗೆಲ್ಲ ತುಂಬಾ ಮಹತ್ವ ಇದೆ. ಅದರಿಂದ ಇಂತಹ ಒಂದು ಧನುಸ್ ಸಂಕ್ರಮಣದಲ್ಲಿ ನಾರಾಯಣ ಆಚಾರ್ಯರ ಹೃದಯತನಾದ ನಾರಾಯಣ ಪ್ರೀತನಾಗಲಿ ಅಂತ ಹೇಳ್ತಾ ನನ್ನ ಈ ಅಲ್ಪವಾದ ಚಿಂತನೆಯನ್ನ ಮಧ್ವಗುರುಗಳ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೇನೆ. ಹರಿಪ್ರೇತ ಮಧ್ವೇಶಾರ್ಪಣ ವಸ್ತು.
ಆಚಾರ್ಯ ತುಂಬಾ ಧನ್ಯವಾದಗಳು. ಇಲ್ಲಿ